ನಮಸ್ಕಾರ, ನಾನು ನಿಮ್ಮ ಬಡಕಿಲ ಪ್ರದೀಪ್. ಅತ್ತಂದಿತ್ತ ಓಡುವ ಮನಸ್ಸಿಗೆ ವಿರಾಮದ ತಬಕ ಇದ್ರೆ ನೀವು ಸರಿಯಾದ ಜಾಗದಲ್ಲಿದ್ದೀರಿ. ಬದುಕಿನ ಜಂಜಡ ನೂರಾರಿದ್ರೆ ಒಂದಷ್ಟು ಹೊತ್ತು ನನ್ನೊಂದಿಗಿರಿ, ರಿಲ್ಯಾಕ್ಸ್ ಆಗಿ. ಇದು ರಿಲ್ಯಾಕ್ಸ್ ವಿತ್ ಬಡಕಿಲ ಪ್ರದೀಪ್. ನಾವೀಗ ಮಾಡ್ತಿರೋದು ಭಗವದ್ಗೀತೆಯೊಂದಿಗೆ ಬದುಕನ್ನರಿಯುವ ಪ್ರಯತ್ನ. ಬದುಕು ಭಗವದ್ಗೀತೆ. ತೇಜಸ್ಸು, ಕ್ಷಮೆ, ಧೈರ್ಯ, ಬಾಹ್ಯ ಶುದ್ಧಿ, ಶತ್ರುತ್ವ ಇಲ್ಲದಿರುವುದು ಮತ್ತು ತನ್ನಲ್ಲಿ ಹಿರಿತನದ ಅಭಿಮಾನ ಇಲ್ಲದಿರುವುದು, ಹೀಗೆ ದೈವಿ ಸಂಪತ್ತನ್ನು ಪಡೆದು ಜನಿಸಿರುವ ಪುರುಷರ ಲಕ್ಷಣಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಆದರೆ ಇಂದಿನ ಬದುಕು ಭಗವದ್ಗೀತೆ ಸಂಚಿಕೆಯಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗದ ಮುಂದಿನ ಭಾಗವಾದ ದೈವಿ ಸಂಪತ್ತಿಗೆ ವಿರುದ್ಧವಾದ ಅಸುರಿ ಸಂಪತ್ತನ್ನು ಪಡೆದು ಹುಟ್ಟಿದ ಪುರುಷನ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಆದರೆ ಈ ಲಕ್ಷಣಗಳನ್ನು ತಿಳಿದುಕೊಳ್ಳೋಕ್ಕೂ ಮುಂಚೆ ನಾವು ರಿಲ್ಯಾಕ್ಸ್ ಆಗಲೇಬೇಕು. ಸೊ ರಿಲ್ಯಾಕ್ಸ್ ಆಗೋಣ, ತಯಾರಾಗೋಣ. ಆರಾಮವಾಗಿ ಕುಳಿತುಕೊಳ್ಳಿ. ದಿನದ ಎಲ್ಲ ಟೆನ್ಷನ್, ಬೇಜಾರು, ಕೆಟ್ಟ ಯೋಚನೆಗಳು, ಭಯ ಎಲ್ಲವನ್ನ ಮರೆತುಬಿಡಿ. ಸಾಧ್ಯವಾದರೆ ನಿಧಾನವಾಗಿ ಕಣ್ಣು ಮುಚ್ಚಿ. ನನ್ನಲ್ಲಿ ಸ್ವತಂತ್ರವಾಗಿ ಆಲೋಚಿಸುವ ಶಕ್ತಿ ಇದೆ, ಬದುಕನ್ನು ರೂಪಿಸಿಕೊಳ್ಳುವ ಅಗಾಧ ಸಾಮರ್ಥ್ಯವಿದೆ, ಅಪರಿಮಿತ ಬುದ್ಧಿಶಕ್ತಿ ಇದೆ, ನನ್ನಲ್ಲಿ ಸಾಮಾಜಿಕ ಪ್ರಜ್ಞೆ ಇದೆ ಅನ್ನೋದನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಬಿಡಿ. ಈಗ ನಿಮ್ಮ ದೇಹದೆಲ್ಲೆಡೆ ಪಾಸಿಟಿವ್ ವೈಬ್ ಹರಿದಾಡ್ತಿದೆ. ಈಗ ನೀವು ಭಗವದ್ಗೀತಾ ಸಾರವನ್ನು ಅರಿಯಲು ರೆಡಿಯಾಗಿದ್ದೀರಿ. ಭಗವದ್ಗೀತೆಯ ಮೂಲಕ ಬದುಕಿನ ಬಗ್ಗೆ ತಿಳಿ ಹೇಳ್ತಾನೆ ಶ್ರೀಕೃಷ್ಣ. ಮುಂದುವರಿಸ್ತಾ ಇಲ್ಲಿ ನಾವೀಗ ದೈವಾಸುರ ಸಂಪತ್ತಿನ ಬಗ್ಗೆ ಮಾತನಾಡ್ತಿದ್ದೀವಿ. ದೈವಿ ಸಂಪತ್ತನ್ನೇ ಲಕ್ಷ್ಯವನ್ನಾಗಿಟ್ಟುಕೊಂಡು ಹುಟ್ಟಿದವನಿಗೆ ಅಭಯವೇ ಮೊದಲಾಗಿ ಅಮಾನಿತ್ವದವರೆಗಿನ ಗುಣಗಳಿರುತ್ತವೆ. ದೈವಿ ಸಂಪತ್ತು ಅಂದರೆ ದೇವತೆಗಳ ಸಂಪತ್ತು ಎಂದಲ್ಲ, ಅದು ದಿವ್ಯವಾದ ಸಂಪತ್ತು, ಅಮೋಘವಾದ ಸಂಪತ್ತು. ಮೋಕ್ಷ ಸಂಪತ್ತನ್ನು ಪಡೆಯುವುದಕ್ಕಾಗಿಯೇ ಹುಟ್ಟಿರುವವರಿಗೆ ಈ ಗುಣಗಳಿರುತ್ತವೆ ಎಂದು ಹೇಳಿದ ಕೃಷ್ಣ ಮುಂದೆ ಅಸುರಿ ಸಂಪತ್ತುಗಳ ಬಗ್ಗೆ ವಿವರಣೆ ನೀಡ್ತಾನೆ. ದಂಭ, ಅಹಂಕಾರ, ಅಭಿಮಾನ, ಕಠೋರತೆ ಮತ್ತು ಅಜ್ಞಾನ, ಇವೆಲ್ಲ ಅಸುರಿ ಸಂಪತ್ತನ್ನು ಪಡೆದು ಹುಟ್ಟಿದ ಪುರುಷರ ಲಕ್ಷಣಗಳಾಗಿವೆ. ಆಸುರಿ ಸಂಪತ್ತು ಅಂದರೆ ಕೇವಲ ಕಾಮೋಪಭೋಗಗಳಿಗಾಗಿಯೇ ಉಪಯೋಗಿಸುವ ಸಂಪತ್ತು. ಕಾಮೋಪಭೋಗಗಳನ್ನೇ ಮುಖ್ಯ ಸಾಧನವನ್ನಾಗಿ ಇಟ್ಟುಕೊಂಡಿರುವವರ ಗುಣಗಳು ಹೀಗೆಯೇ ಇರುತ್ತವೆ. ದೈವಿ ಸಂಪತ್ತು ಮುಕ್ತಿಗಾಗಿಯೂ ಮತ್ತು ಅಸುರಿ ಸಂಪತ್ತು ಬಂಧನಕಾರವೆಂದು ಹೇಳಿ, ಎಲೈ ಅರ್ಜುನನೇ, ನೀನು ಸಂಪತ್ತಿನಿಂದ ಹುಟ್ಟಿದ್ದೀಯಾ ಎಂದು ಹೇಳುತ್ತಾನೆ ಶ್ರೀಕೃಷ್ಣ. ನಾವು ಬದುಕುತ್ತಿರುವ ಜಗತ್ತು ದೈವಿ ಪ್ರಕೃತಿ ಮತ್ತು ಅಸುರಿ ಪ್ರಕೃತಿಯಿಂದಲೇ ವರ್ಗೀಕೃತಗೊಂಡಿದೆ. ಇದನ್ನು ಒಂದೇ ಜನಾಂಗಕ್ಕೆ ಅಂತಲೇ ವರ್ಗೀಕರಿಸಲಿಲ್ಲ. ಆದರೆ ನಾವು ಜಾತಿ, ಧರ್ಮ, ಮೇಲು, ಕೀಳು ಅಂತ ಬಡಿದಾಡಿಕೊಳ್ಳುತ್ತೇವೆ. ನಾವು ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡಾಗ ಇದು ಕ್ಷುಲ್ಲಕ ಅಂತ ಅನಿಸುತ್ತೆ. ಇದು ಪ್ರಪಂಚದಲ್ಲಿರುವವರಿಗೆಲ್ಲರಿಗೂ ಅನ್ವಯಿಸುತ್ತೆ. ಇದು ವಿಶ್ವವ್ಯಾಪಕವಾದ ವಿಭಾಗ ಕ್ರಮ. ಆಸುರಿ ಸಂಪತ್ತಿನ ಗುಣಗಳನ್ನು ಹೇಳಿದ್ದು ಸಾಲದೆಂದು ಶ್ರೀಕೃಷ್ಣನಿಗೆ ಅನಿಸ್ತು. ಮತ್ತಷ್ಟು ವಿಸ್ತಾರವಾಗಿ ಹೇಳ್ತಾನೆ, ನಾವು ಕೇಳೋಣ ಅದನ್ನು. ತಾಯಿಯು ಮಗುವಿಗೆ ಔಷಧವನ್ನು ಕುಡಿಸುವಾಗ ಒಮ್ಮೆ ಕಲ್ಲು ಸಕ್ಕರೆ ಕೊಡ್ತೇನೆ ಕುಡಿ ಅಂತಾಳೆ, ಮತ್ತೊಮ್ಮೆ ಗುಮ್ಮ ಬಂದ್ಬಿಡ್ತಾನೆ ಕುಡಿಯಪ್ಪ ಅಂತ ಬೆದರಿಸ್ತಾಳೆ. ಹೀಗೆ ಹೇಳುವಾಗ ತಾಯಿಯ ಉದ್ದೇಶ ಮಗುವಿಗೆ ಔಷಧ ಕುಡಿಸೋದು ಮಾತ್ರವೇ ಆಗಿರುತ್ತೆ. ಅದೇ ರೀತಿ ಕೃಷ್ಣನೂ ಸಹ ಈ ಗುಣಗಳನ್ನು ಈಗಾಗಲೇ ಹಲವಾರು ಅಧ್ಯಾಯಗಳಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ಬೋಧಿಸಿದ್ದಾನೆ. ಆದರೆ ಇಲ್ಲಿ ಎಲ್ಲ ಗುಣಗಳನ್ನು ಒಂದೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾನೆ. ಆಸುರಿ ಸ್ವಭಾವದ ಜನರು ಪ್ರವೃತ್ತಿ ಮತ್ತು ನಿವೃತ್ತಿಗಳನ್ನು ಅರಿಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಅವರಲ್ಲಿ ಅಂತರ್ಬಾಹ್ಯ ಶುದ್ಧಿಯಾಗಲಿ, ಉತ್ತಮ ಆಚರಣೆಯಾಗಲಿ, ಸತ್ಯ ಭಾಷಣವಾಗಲಿ ಇರುವುದಿಲ್ಲ. ಇಂಥವರು ಉಗ್ರಕರ್ಮಿಗಳಾಗುತ್ತಾರೆ, ಜಗತ್ತಿನ ಕ್ಷಯಕ್ಕೆ ಕಾರಣರಾಗುತ್ತಾರೆ. ಈಗ ಪ್ರಪಂಚದಲ್ಲಿ ಆಗುತ್ತಿರುವುದನ್ನೇ ಶ್ರೀಕೃಷ್ಣ ಹೇಳ್ತಾನೆ. ಇದು ಪ್ರಸ್ತುತಕ್ಕೆ ತುಂಬ ಹತ್ತಿರ. ಆತ್ಮಯೋಗಕ್ಕೆ ಸಾಧನ ಭೂತರಾದ ಪರಮ ಪವಿತ್ರವಾದ ಮನುಷ್ಯ ಜನ್ಮವು ಸಿಕ್ಕಿದ್ದರೂ ಅಲ್ಪ ಬುದ್ಧಿಗಳಾದ ಇವರು ನಷ್ಟಾತ್ಮರಾಗುತ್ತಾರೆ, ಮನುಷ್ಯ ರೂಪದ ಮೃಗಗಳೇ ಆಗಿಬಿಡುತ್ತಾರೆ. ಅವರಿಗೆ ಕಾರ್ಯಕಾರ್ಯಗಳ ವಿವೇಚನೆಯೇ ಇರುವುದಿಲ್ಲ. ತಮ್ಮ ಆಸೆಗಳನ್ನು ತಣಿಸಲು ಸತತವಾಗಿ ಪ್ರಯತ್ನಿಸುತ್ತಾರೆ. ದಂಭ, ಅಭಿಮಾನ, ಮದ ಇವುಗಳಲ್ಲಿ ಯಾವುದು ಒಂದಿದ್ರೂ ಮನುಷ್ಯನು ಅಧೋಗತಿಗೆ ಇಳಿಯುತ್ತಾನೆ. ಆದರೆ ಆ ವ್ಯಕ್ತಿ ಧರ್ಮಾತ್ಮನಂತೆ ನಟಿಸುತ್ತಿರುತ್ತಾನೆ. ಇವರುಗಳಿಗೆ ನೂರಾರು ಆಸೆಗಳು. ಅವುಗಳ ಪೂರೈಕೆಗಾಗಿ ಅನ್ಯಾಯದಿಂದ ಹಣ ಸಂಪಾದನೆ ಮಾಡಲು ಪ್ರಯತ್ನಿಸ್ತಾರೆ. ಆದರೆ ಅಹರ್ನಿಶಿ ಚಿಂತಿಸ್ತಿರುತ್ತಾರೆ, ಅದಕ್ಕೋಸ್ಕರನೇ ಚಿಂತಿಸ್ತಿರ್ತಾರೆ. ಚಿಂತೆ ಇಷ್ಟೆಂದು ಹೇಳಲು ಬರೋದಿಲ್ಲ. ಈ ಜನ್ಮದಲ್ಲಿಯೇ ಅಲ್ಲದೆ ಜನ್ಮಾಂತರಗಳಿಗೂ ಅದನ್ನು ಒಯ್ತಾರೆ. ಇದು ಪ್ರಳಯಾಂತವಾದ್ದು ಅಂತಾನೆ ಶ್ರೀಕೃಷ್ಣ. ಜನ್ಮಾಂತವಾದುದು ಅನ್ನೋದಿಲ್ಲ. ಸಾವಿರಾರು ಬಯಕೆಗಳ ಸಂಕೋಲೆ ಅವರನ್ನು ಕಟ್ಟಿಹಾಕಿರುತ್ತೆ. ಆಸೆ ಯಾರಿಗೆ ದಾಸಿಯೋ ಅವರಿಗೆ ಮೂರು ಲೋಕವೂ ದಾಸಿ. ಯಾರು ಆಸೆಗೆ ದಾಸರೋ ಅವರು ಸರ್ವ ಲೋಕಗಳಿಗೂ ದಾಸರು. ಇವರುಗಳು ಅನ್ಯಾಯದಿಂದ ಪಡೆದ್ದನ್ನು ಲೋಲುಪತೆಗಾಗಿ, ಭೋಗಕ್ಕಾಗಿ ಬಳಸ್ಕೊಳ್ತಾರೆ. ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಅಸುರಿ ಸಂಪತ್ತನ್ನು ಸ್ವಲ್ಪ ಕಟುವಾಗಿಯೇ ವಿವರಿಸಿದ್ದಾನೆ ಅಂತ ನಮ್ಗನ್ಸತ್ತೆ. ಅದು ನಮಗೆ ಎಚ್ಚರಿಸುವಂತಿದೆ ಅನ್ನೋದನ್ನು ನಾವು ಯಾವತ್ತೂ ಮರೀಬಾರದು. ಮುಂದೆ ಈ ಅಸುರಿ ಸಂಪತ್ತಿನ ಬಗ್ಗೆ ಇನ್ನೊಂದಿಷ್ಟು ವಿವರಣೆಗಳನ್ನು ನೀಡ್ತಾ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ, ನಾನು ದೊಡ್ಡ ಶ್ರೀಮಂತ ಮತ್ತು ದೊಡ್ಡ ಮನೆತನದಿಂದ ಬಂದವನು. ನನಗೆ ಸಮಾನರು ಬೇರ್ಯಾರೂ ಇಲ್ಲ. ತಮ್ಮನ್ನೇ ತಾವು ಶ್ರೇಷ್ಠರು ಅಂತ ತಿಳಿದ ಅಹಂಕಾರಿ ಜನರು ಧನ ಮತ್ತು ಮಾನದ ಮದದಿಂದ ಉನ್ಮತ್ತರಾಗಿ ಕೇವಲ ಹೆಸರಿಗೆ ಗೌರವಕ್ಕಷ್ಟೇ ಯಜ್ಞಯಾಗಾದಿಗಳನ್ನು ಮಾಡಿ ಸೈಯೆನಿಸಿಕೊಂಡಿದ್ದಾರೆ. ಇದು ಶಾಸ್ತ್ರವಿಧಿ ರಹಿತವಾಗಿರುತ್ತೆ. ಇಂತಹ ದಾನ ಧರ್ಮ ಕರ್ಮಗಳಿಗೆ ಯಾವುದೇ ಫಲ ದೊರೆಯುವುದಿಲ್ಲ. ಯಾಕಂದರೆ ಅವರು ಅಹಂಕಾರ, ಬಲ, ದರ್ಪ, ಕಾಮನೆ ಮತ್ತು ಕ್ರೋಧಾದಿ ಅಸುರಿ ಸಂಪತ್ತಿನ ವಶದಲ್ಲಿರ್ತಾರೆ. ಇತರರನ್ನ ನಿಂದಿಸುವ ಪುರುಷರು ತಮ್ಮ ಮತ್ತು ಬೇರೆಯವರ ಶರೀರದಲ್ಲಿ ಸ್ಥಿತನಾಗಿರುವ ಅಂತರ್ಯಾಮಿಯಾದ ನನ್ನನ್ನು ದ್ವೇಷಿಸ್ತಾರೆ. ಅಂದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇರೆಯವರನ್ನು ನಿಂದಿಸೋದು ಅಸುರಿ ಸಂಪತ್ತು ಅಂತ ಪರೋಕ್ಷವಾಗಿ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಮುಂದೆ ನರಕದ ಬಾಗಿಲುಗಳು ಯಾವುದು ಮತ್ತು ಅದನ್ನು ಹೇಗೆ ಪಡೀತಾರೆ ಅನ್ನೋದನ್ನು ಶ್ರೀಕೃಷ್ಣ ವಿವರಿಸ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇ ತತ್ರಯಂ ತ್ಯಜೇತ್. ಅಂದರೆ ಕಾಮ, ಕ್ರೋಧ ಹಾಗೂ ಲೋಭ ಇವು ಮೂರು ರೀತಿಯ ನರಕದ ಬಾಗಿಲುಗಳು, ಎಲ್ಲ ಅನರ್ಥಗಳಿಗೂ ಕಾರಣವಾಗಿದೆ ಮತ್ತು ನರಕ ಪ್ರಾಪ್ತಿಗೆ ದಾರಿ ಮಾಡಿಕೊಡುತ್ತೆ. ಈ ಮೂರು ಗುಣಗಳೇ ನಾವು ವಾಸಿಸ್ತಾ ಇರೋ ಸಮಾಜದಲ್ಲಿ ತಾಂಡವವಾಡ್ತಿವೆ. ಅದೆಷ್ಟೋ ಅನರ್ಥಗಳಿಗೆ, ಕೆಟ್ಟ ಸಮಾಜದ ಸೃಷ್ಟಿಗೆ ಕಾರಣವಾಗುತ್ತಿದೆ. ಇವುಗಳೇ ಒಬ್ಬ ಮನುಷ್ಯನನ್ನು ಅಧೋಗತಿಗೆ ಕೊಂಡೊಯ್ಯಲು ಕಾರಣವಾಗ್ತಿದೆ. ಉದಾಹರಣೆಗೆ, ಕಾಮದಿಂದ ಕೀಚಕ ಹಾಳಾಗ್ತಾನೆ, ಕ್ರೋಧದಿಂದ ಕಂಸ ಹಾಳಾತ, ಲೋಭದಿಂದ ದುರ್ಯೋಧನ ಹಾಳಾದ. ಹಾಗಾಗಿ ಈ ಮೂರು ಗುಣಗಳನ್ನು ತ್ಯಜಿಸಬೇಕು ಅಥವಾ ಬಿಟ್ಟು ಬಿಡಬೇಕು ಅಂತ ಭಗವಾನ್ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಇನ್ನು ಈ ಮೂರು ನರಕ ದ್ವಾರಗಳಿಂದ ಮುಕ್ತನಾದ ಪುರುಷನು ತನ್ನ ಶ್ರೇಯಸ್ಸಿಗಾಗಿ ಆಚರಣೆ ಮಾಡ್ತಾನೆ ಮತ್ತು ಅಂತಹ ಪುರುಷನು ಪರಮಗತಿಯನ್ನ ಅರ್ಥಾತ್ ನನ್ನನ್ನೇ ಹೊಂದುತ್ತಾನೆ, ಅಲ್ಲದೆ ಸುಖ ಸಿದ್ಧಿಯನ್ನ ಪಡೀತಾನೆ. ಆದ್ದರಿಂದ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಹೀಗೆ ತಿಳಿದು ನೀನು ಶಾಸ್ತ್ರವಿಧಿಯಿಂದ ನಿಯತ ಕರ್ಮವನ್ನೇ ಮಾಡು ಅಂತ ಯುದ್ಧ ಮಾಡುವಂತೆ ಪ್ರಚೋದಿಸ್ತಾನೆ ಶ್ರೀಕೃಷ್ಣ. ಇಲ್ಲಿ ಅರ್ಜುನ ನಿಮಿತ್ತ ಮಾತ್ರ ಅನ್ನೋದನ್ನ ನಾವು ಬದುಕು ಭಗವದ್ಗೀತೆಗಳ ಸಂಚಿಕೆಗಳುದ್ದಕ್ಕೂ ಮರಿಬಾರದು. ಮೇಲ್ನೋಟಕ್ಕೆ ಭಗವದ್ಗೀತೆಯನ್ನ ಅರ್ಜುನನಿಗೆ ಬೋಧಿಸಿದ್ದೇ ಆದರೂ ಇದು ಜಗತ್ತಿಗೆ ಬದುಕಿನ ಬಗ್ಗೆ ನೀಡಿದ ಸಂದೇಶ ಆ ಭಗವಾನ್ ಶ್ರೀಕೃಷ್ಣನಿಂದ. ಈ ಅಧ್ಯಾಯದಲ್ಲಿ ದೈವಿ ಅಸುರಿ ಗುಣಗಳ ಲಕ್ಷಣಗಳನ್ನು ತಿಳಿಸ್ತಾ ಕೊನೆಗೆ ಯುದ್ಧಕ್ಕೆ ಪ್ರಚೋದಿಸ್ತಾ ಇದ್ದಾನೆ ಅಂತಂದರೆ ಅಸುರಿ ಪ್ರಕೃತಿಗೆ ನೀಡುತ್ತಿರುವ ಪ್ರಚೋದನೆ ಅನ್ನಿಸ್ತಾ ಇರತ್ತೆ. ಆದರೆ ಭಗವದ್ಗೀತೆಯ ಆರಂಭಿಕ ಅಧ್ಯಾಯಗಳಲ್ಲಿ ಶತ್ರುಗಳ ದಮನಕ್ಕಾಗಿ ಯುದ್ಧ ಮಾಡೋದು, ರಕ್ತದ ಕೋಡಿ ಹರಿಸೋದು ದೈವಿ ಪ್ರಕೃತಿಯಾಗಿದೆ ಅಂತ ಹೇಳಿರೋದನ್ನು ಮರಿಬಾರ್ದು. ಅಲ್ಲದೆ ಯೋಧನಾದವನು ಯುದ್ಧ ಮಾಡಲೇಬೇಕು, ಅದು ಅವನ ಕರ್ತವ್ಯವಾಗಿದೆ. ಆಯಾಯ ಕರ್ಮ ಮಾಡದೇ ಇರೋದು ಅಜ್ಞಾನಿಗಳ ಲಕ್ಷಣ ಅನ್ನೋದನ್ನು ತಿಳಿಸಲು ಈ ಎಲ್ಲ ಗುಣಗಳ ವರ್ಣನೆಯನ್ನು ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ನಿನ್ನ ಕರ್ತವ್ಯವನ್ನು ನೀನೇ ಮಾಡಲೇಬೇಕು ಅಂತ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅಧ್ಯಾಯ 17ರಲ್ಲಿ ಏನು ನಡೆಯುತ್ತೆ, ಶ್ರೀಕೃಷ್ಣ ಏನು ಹೇಳ್ತಾನೆ ಅದನ್ನು ಕೇಳಬೇಕು ಅಂದರೆ ಮುಂದಿನ ಸಂಚಿಕೆ ತನಕ ಕಾಯಬೇಕು. ಕತ್ತಲೆ ತುಂಬಿದ ಬಾಳಲ್ಲಿ ದಾರಿಯೇ ಕಾಣದ ಜೀವನದಲ್ಲಿ ಸದಾ ತೊಳಲಾಟದಲ್ಲೇ ಇರುವ ಮನಸ್ಸನ್ನು ಹಲುಬುವ ಹುಲು ಮಾನವರಾದ ನಮಗೆಲ್ಲ ಬೇಕಿರುವ ಶಕ್ತಿಯಿಂದ ತುಂಬಿಕೊಡಲು ತರುತ್ತಿದ್ದೇನೆ ಬದುಕು ಭಗವದ್ಗೀತೆ. ಬನ್ನಿ ಅದರ ಸೊಗಸ ಸವಿಯೋಣ, ಬೊಗಸೆಯಷ್ಟು ಮೊಗೆಯೋಣ, ಸಮರಸದ ಜೀವನವ ನಡೆಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಂದನೆಗಳು, ಅಭಿವಂದನೆಗಳು. ನಾನು ನಿಮ್ಮ ಬಡಕಿಲಾ ಪ್ರದೀಪ್. ನಮಸ್ಕಾರ.